జలజష్టనిభాకారం జగదీశపదాశ్రయం జగదీతర విఖ్యాతం జగన్నాథగురుం భజే. హరికథామృతసార గురుగడ కరుణ విందాపనితు పేడువె పరమ భగవద్భక్తరితనాదర పేడువదో. భావ భావ అంత నమ్ముకోండు. భావాద్వైత అంద్రె స్వభావ, భావ అంద్రె స్వభావ అథవా గుణ. ద్రవ్య రూప, క్రియా ఇంద్రియగలిందాగువ కార్య, ఎనిసువ ఎందు కరసువ ఈ విధ మూడు రీతియాగ అద్వైతత్రయంగళ అద్వైత ప్రభేదగలను ಎಂದರೆ ಮೊದಲನೆಯದು ಭಾವಾದ್ವೈತ, ದೇವರ ಗುಣಕ್ಕೂ ಗುಣಕ್ಕೂ ಮಧ್ಯ ಭೇದವಿಲ್ಲ ಎಂಬ ಚಿಂತನೆ. ದ್ರವ್ಯಾದ್ವೈತ, ದೇವರ ರೂಪಕ್ಕೂ ರೂಪಕ್ಕೂ ಮಧ್ಯೆ ಅಭೇದ ಚಿಂತನೆ. ಕ್ರಿಯಾದ್ವೈತ, ದೇವರ ಕ್ರಿಯೆಗಳಿಗೂ ಕ್ರಿಯೆಗಳಿಗೂ ಮಧ್ಯೆ ಅಭೇದ ಚಿಂತನೆ. ಹಾಗೆಯೇ ರೂಪಗಳಿಗೂ ಗುಣಗಳಿಗೂ ಕ್ರಿಯೆಗಳಿಗೂ ಅಭೇದ ಚಿಂತನೆ. ಭವಿಷ್ಯತ ತಿಳಿದು ಚಿಂತಿಸುತ್ತ ಇಲ್ಲಿ ನಮ್ಮದಲ್ಲದ ಲಿಂಗದೇಹ ಅನ್ಯುದ್ಧ ದೇಹ ಸ್ಥೂಲ ದೇಹ ಇವುಗಳ ಅಂಟು ಕಳೆದುಕೊಳ್ಳಬೇಕಾಗಿದೆ. ಇವೆಲ್ಲ ನಮ್ಮ ಸ್ವರೂಪಕ್ಕಿಂತ ಭಿನ್ನವಾದ್ದು. ಅದರ ಅಂಟು ಕಳೆಯಬೇಕಾಗಿದೆ. ಅದಕ್ಕೆ ಪ್ರಧಾನ ಸಾಧನ ದೇವರ ಗುಣಚಿಂತನ. ದೇವರನ್ನು ನಿನ್ನ ಸ್ವರೂಪಕ್ಕಿಂತ ಭಿನ್ನವಾದ ರೂಪ ಗುಣ ಕ್ರಿಯೆಗಳು ಇಲ್ಲದವ ಇಲ್ಲದವ ನಿನ್ನ ಸ್ವರೂಪಕ್ಕಿಂತ ಭಿನ್ನವಾದ ರೂಪ ಗುಣ ಕ್ರಿಯೆಗಳು ಇಲ್ಲದವ ಎಂದು ಚಿಂತಿಸಿದರೆ ನಮಗೂ ನಮ್ಮ ಸ್ವರೂಪಕ್ಕಿಂತ ಭಿನ್ನವಾದ ಪ್ರಕೃತಿಗೆ ಸಂಬಂಧಪಟ್ಟ ರೂಪ ಗುಣ ಕ್ರಿಯೆಗಳು ಪ್ರಕೃತಿಗೆ ಸಂಬಂಧಪಟ್ಟ ರೂಪ ಗುಣ ಕ್ರಿಯೆಗಳು ದೂರ ಆಗಿ ಬಿಡುತ್ತೆ. ಇಲ್ಲಿ ನಿನ್ನ ರೂಪ ಗುಣ ಕ್ರಿಯೆಗಳು ನಿನ್ನಿಂದ ಅಭಿನ್ನ ಎಂಬುದರ ಅರ್ಥ ಭಿನ್ನವಾದ ಯಾವುದೂ ಹೊಂದಿಲ್ಲ. ಭಿನ್ನವಾದ ಯಾವುದನ್ನೂ ಹೊಂದಿಲ್ಲ. ಶರೀರ ರೂಪ ಗುಣ ಕ್ರಿಯೆಗಳು ಹೊಂದಿಲ್ಲ. ಭಿನ್ನವಾದ ರೂಪ ಗುಣ ಕ್ರಿಯೆಗಳು ಹೊಂದಿಲ್ಲ ಎಂದು ಅರ್ಥವಾಗುತ್ತೆ. ಈ ಅರ್ಥದ ಚಿಂತನೆಯಿಂದಾಗಿ ನಮಗೆ ಲಿಂಗದೇಹದ ಪ್ರಭಾವ ಅದರ ಸಂಪರ್ಕವೇ ಭಗವಂತ ಕಳೆದು ಬಿಡುತ್ತಾನೆ. ಈ ರೀತಿಯಾಗಿ ಸದ್ಭಕ್ತಿಯಲ್ಲಿ ಭಗವಂತನ ಸ್ವಾತಂತ್ರ್ಯ ಜ್ಞಾನ ನಮ್ಮ ಅಸ್ವಾತಂತ್ರ್ಯ ಮತ್ತು ಪರಾಧೀನ ಕರ್ತೃತ್ವ ಮತ್ತು ಪರಾಧೀನ ಕರ್ತೃತ್ವವನ್ನು ಒಳಗೊಂಡ ಪರಾಧೀನ ಕರ್ತೃತ್ವದ ಚಿಂತನೆಯನ್ನು ಒಳಗೊಂಡ ಮರುಕು ಪರಾಧೀನ ಕರ್ತೃತ್ವದ ಚಿಂತನೆಯನ್ನು ಒಳಗೊಂಡ ಭಕ್ತಿಯಿಂದ ಸರ್ವತ್ರ ನಮ್ಮಲ್ಲೂ ನಮಗೆ ಕಾಣುವ ಪ್ರತಿಯೊಬ್ಬರಲ್ಲೂ ಮರೆಯದಲೆ ದೀಕ್ಷೆಯಿಂದ ಮರೆಯದಲೆ ದೀಕ್ಷೆಯಿಂದ ಚಿಂತಿಸುತ್ತ ತಾವಕನು ನಿನ್ನ ಅಧೀನದವನೆಂದು ತಾನೆಂದು ನಿನ್ನ ಅಧೀನದವನು ತಾನೆಂದು ನಾನೆಂದು ಪ್ರತಿದಿನ ಪ್ರತಿ ದಿವಸದಲ್ಲೂ ಸೇವಿಸುವ ತಮ್ಮ ಸುತ್ತು ಇರುವ ಪದಾರ್ಥಗಳಲ್ಲಿ ತನ್ನವರಲ್ಲಿ ತನ್ನ ಸಕಲೇಂದ್ರಿಯಗಳಲ್ಲಿ ತನ್ನ ಮತ್ತು ತನ್ನವರ ಆಯಾ ಇಂದ್ರಿಯಗಳಿಂದಾಗುವ ಕ್ರಿಯೆಗಳಲ್ಲಿ ಇರುವ ಹರಿ ಇರುವ ಇರುವ ಭಗವಂತನ ರೂಪಗಳನ್ನು ಇರುವ ಭಗವದ್ ಭಗವಂತನ ರೂಪಗಳನ್ನು ತನ್ನ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವ ಮೂಲಕ ಸೇವೆಯನ್ನು ಮಾಡುವ ಭಕ್ತರಿಗೆ ತನ್ನ ಶರಣಾಗತರಿಗೆ ತನ್ನನು ಈವ ತನ್ನ ಚಿಂತನೆ ಸದಾ ಈವ ಕಾವ ತನ್ನ ಸರ್ವತ್ರ ತನ್ನ ಚಿಂತನೆಯ ಸರ್ವತ್ರ ತನ್ನ ಚಿಂತನೆಯ ಮೂಲಕ ಸರ್ವತ್ರ ತನ್ನ ಚಿಂತನೆಯ ಮೂಲಕ ಸಕಲ ಪಾಪಗಳನ್ನು ಕಳೆದು ಕಳೆದು ಕಾಯುವಂತ ಕೃಪಾಳು ಭಕ್ತರಿಗೆ ಬೇಕಾದ ಅತ್ಯವಶ್ಯವಾದ ಆ ಜನ್ಮದಲ್ಲಿ ಅವರಿಗೆ ಇಲ್ಲದ ಪುಣ್ಯವನ್ನು ಹಿರಿಯರ ಅನಿಷ್ಟ ಪುಣ್ಯವನ್ನು ಕೊಡಿಸುವುದರ ಮೂಲಕ ಕೃಪೆಯನ್ನು ತೋರುವ ಶ್ರೀಹರಿ ಕಳಿವರಗೆ ಶರಣಾಗತನಾದ ಗಜರಾಜನಿಗೆ ಒಲಿದ ತೆರದಂತೆ ಯಾವ ನೆನಪೂ ಇಲ್ಲದ ಆನೆಯ ಜನ್ಮದಲ್ಲೂ ತನ್ನ ನೆನಪನ್ನು ತಾನೇ ಕೊಟ್ಟು ಕಾಯ್ದಂತೆ ಶರಣಾಗತರಾದ ನಮಗೆಲ್ಲ ಕಾಲಕಾಲಕ್ಕೆ ತನ್ನ ನೆನಪನ್ನು ನಮ್ಮ ಕರ್ಮಾನುಸಾರವೇ ತಾನೇ ಒದಗಿಸಿಕೊಟ್ಟು ಅನುಗ್ರಹ ಮಾಡುತ್ತಾನೆಂದು ಭಾವ. ಸಾಮಾನ್ಯವಾಗಿರುತ್ತೆ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂದ್ರೆ ಅದು ತಂಟೆಗೆ ಹೋಗಲ್ಲ. ಒಂದು ವೇಳೆ ಅದನ್ನು ಚಿಂತನೆ ಮಾಡಿಕೊಂಡು ಕೂಡ ಭಾವ ದ್ರವ್ಯ ಅಭೇದ, ರೂಪಕ್ಕೂ ರೂಪಕ್ಕೂ ಅಭೇದ, ಕ್ರಿಯಾದ್ವೈತ ಕ್ರಿಯೆಗೂ ಕ್ರಿಯೆಗೂ ಅಭೇದ, ಭಾವಾದ್ವೈತ ಗುಣಕ್ಕೂ ಗುಣಕ್ಕೂ ಅಭೇದ. ಮುಂದೆ ಹೌದಂತೆ, ಮುಂದಕ್ಕೆ ಹೋಗ್ಬಿಡು. ಅದ್ ತಿಳ್ಕೊಂಡ್ರೆ ನನಗೇನಾಗುತ್ತೆ, ಪ್ರಾಫಿಟ್ ಏನು? ಯಾವುದಕ್ಕೂ ಚಿಂತನೆ ಮಾಡಬೇಕು, ಅಲ್ಲಿ ಹೆಚ್ಚು ಗಮನ ಕೊಡಲ್ಲ. ಅಲ್ಲ, ಇದು ಎಲ್ಲಿ ವ್ಯಾಖ್ಯಾನಕಾರರು ಬರೆದಿಲ್ಲಲ್ಲ. ವ್ಯಾಖ್ಯಾನಕಾರರು ಕೂಡ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತ ಹೇಳಿದ್ರಷ್ಟೇ ಹೊರತು ಅದು ಚಿಂತನೆ ಮಾಡಿದ್ರೆ ಇಷ್ಟು ಫಲ ಅಂತ ಇದು ಹೇಳಿಲ್ಲಲ್ಲ ಅಂದ್ರೆ. ಎಲ್ಲರೂ ಹೇಳಿದ್ದಾರೆ, ನಾವು ನೋಡ್ಲಿಲ್ಲ. ಹೆಚ್ಚು ಬಿಚ್ಚಿ ಹೇಳಿಲ್ಲ, ಗುರುಗಳ ಹತ್ರ ಬಂದವರು ಮಾತ್ರ ಬರಲಿ ಅಂತ ಹೇಳಿದ. ಆದ್ದರಿಂದ ಇಲ್ಲಿ ಪ್ರಧಾನವಾದ ಯಾವುದು ಅಂತ ಹೇಳಿದ್ರೆ, ಇದು ಚಿಂತನೆ ಮಾಡಿದರೆ ನಮ್ಮದಲ್ಲದ ಲಿಂಗ ದೇಹ ನಮ್ಮಿಂದ ದೂರ ಆಗಿ ಬಿಡುತ್ತೆ. ಅದೇ ಸಾಧನೆಯ ಗುರಿ. ಆ ಸಾಧನೆ ಗುರಿ ದೊಡ್ಡ ಮಂತ್ರ ಯಾವುದು, ಪ್ರಧಾನ ಮಂತ್ರ ಯಾವುದು ಅಂದ್ರೆ, ನನ್ನ ಬಿಂಬಮೂರ್ತಿಗೆ ತನ್ನದಲ್ಲದ್ದು ಯಾವುದು ಇಲ್ಲ. ತನ್ನದಲ್ಲದ್ದು ಯಾವುದರ ಅಂಟೂ ನನ್ನ ಸ್ವಾಮಿಗಿಲ್ಲ ಅಂತ ದೊಡ್ಡ ಮಂತ್ರ ಉಂಟು. ಚಿಕ್ಕ ಮಂತ್ರ ಅದೇ ದೊಡ್ಡ ಮಂತ್ರ. ತನ್ನದಲ್ಲದ್ದು ಯಾವುದು ಇವನಿಗೆ ಅಂಟೇ ಇಲ್ಲ ಅಂಬುದು ಸದಾ ನಾವು ಚಿಂತನೆ ಮಾಡಿದ್ದೇ ಆದರೆ ಅದಿರಬೇಕು. ಅಲ್ಲ, ಯಾವ್ದರದ್ದು ಅಂದ್ರೆ ಅಲ್ಲಿ ಮತ್ತೆ ಬೇಕಲ್ಲ ಏನು ಅಂದ್ರೆ, ತನ್ನದಲ್ಲದ ಬೇರೆ ಯಾವ್ದರ ಅಂಟು ಇಲ್ಲ ಅವನಿಗೆ. ನಮಗೆಲ್ಲಾ ಅಂಟು ಇದೆ, ನಮ್ದಲ್ಲದ ಬೇರೆ ಎಲ್ಲ ಅಂಟು ಕೊಟ್ಕೊಂಡಿದೆ. ಅದು ಕಳಿಬೇಕು. ಮೇನ್ ಮೇನ್ ಎಲ್ಲಿ ಅಂದ್ರೆ, ನಮಗೆ ಯಾವುದು ಹೋಗ್ಬೇಕು ಅದು ಅವನಿಗಿಲ್ಲ. ಆ ಚಿಂತನೆ ನಮಗೆ ಲಿಂಗ ದೇಹ ಮೊದಲಾದ ಎಲ್ಲದರ ಅಂಟು ಇದೆ. ಆ ರೂಪಗಳಂತೂ ಇದೆ, ಗುಣಗಳ ಅಂಟು ಇದೆ, ಕ್ರಿಯೆಗಳಂತೂ ಇದೆ. ಅದು ಅವನಿಗಿಲ್ಲ ಅಂತ ಚಿಂತನೆ ಮಾಡಿದ್ರೆ ಆಯ್ತು. ಅಂದ್ರೆ ಅವನಿಗೆ ಅವನದ್ದಲ್ಲದ್ದು ನಮಗೆ ಹೇಗೆ, ನಮ್ಮ ಅಲ್ಲದ್ದು ಹೇಗಿದೋ ಹಾಗೆ ಅವನದ್ದಲ್ಲದ್ದು ಅವನಿಗೆ ಅಂಟಿಲ್ಲ ಅಂತ ಚಿಂತನೆ ಮಾಡುತ್ತಾ ಚಿಕ್ಕದು. ನಾನು ಅದನ್ನ ಟ್ಯಾಬ್ಲೆಟ್ ಚಿಕ್ಕದು ಮಾಡಿ ಕೊಡ್ತಾ ಇದ್ದೆ. ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ, ಇಷ್ಟಿಷ್ಟಿಷ್ಟು ಶಬ್ದಗಳದ್ದು ಇಡೀ ಸಾರ ತೆಗೆದು ಚಿಕ್ಕ ಟ್ಯಾಬ್ಲೆಟ್ ಮಾಡಿದ್ರೆ ಏನು, ನಿನಗಲ್ಲದ್ದು ನಿನ್ನದಲ್ಲದ್ದು ಅಂದ್ರೆ ನಿನಗೆ ಯಾವುದು ಸಂಬಂಧವಿಲ್ಲವೋ ಅದರ ಅಂಟು ನಿನಗಿಲ್ಲ, ಅದರ ಬಂಧ ನಿನಗಿಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮ ಬಂಧ ಬೇಗ ಕಳೆಯುತ್ತಾನೆ. ಹಾಗಾದ್ರೆ ನಾವು ಬೆಳಗ್ಗಿಂದ ರಾತ್ರಿ ಪರ್ಯಂತ ಮಾಡುವ ಸಕಲ ಕರ್ಮಗಳಲ್ಲಿ ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಮಾಡಬೇಕು ಅಂತ ಹೇಳ್ತೀವಲ್ಲ, ಆ ದೇವರ ಸ್ಮರಣೆ ಮಾಡುವಾಗ ಅವನ ಗುಣಚಿಂತನೆ ಮಾಡಲೇಬೇಕಲ್ಲ. ಈ ಗುಣಚಿಂತನೆ ಪ್ರಧಾನ. ಈ ಗುಣಚಿಂತನೆ ಮಾಡ್ತಾ ಹೋದರೆ ಅಲ್ಲ, ಮಿಕ್ಕದ್ದು ತುಂಬಾ ಹೇಳಿದ್ರೆ ಗುಣಗಳು, ಆ ಗುಣಗಳು ಚಿಂತನೆ ಮಾಡಬೇಕಾ, ಇದರ ಚಿಂತನೆ ಮಾಡಬೇಕಾ, ಯಾವುದು ಮುಖ್ಯ ಅಂದ್ರೆ, ಇದು ಚಿಂತನೆ ಮಾಡ್ತಾ ಹೋದರೆ ಇದರಲ್ಲೇ ಎಲ್ಲಾ ಕಾಣುತ್ತಾ ಹೋಗುತ್ತೆ. ಯಶೋಧಾದೇವಿಗೆ ಬಾಯಿ ವಿಶ್ವರೂಪ ಕಂಡಂತೆ ಈ ಒಂದು ಗುಣ, ನಿನ್ನದಲ್ಲದ್ದು ನಿನಗೆ ಯಾವುದರ ಅಂಟಿಲ್ಲ ಅಂತ ನಾವು ಚಿಂತನೆ ಮಾಡ್ತಾ ಹೋದರೆ ನಮಗೆ ಅದರಲ್ಲೇ ಆತನ ಎಲ್ಲಾ ಗುಣಗಳ ವಿಶ್ವರೂಪ ದರ್ಶನ ಆಗ್ತಾ ಹೋಗುತ್ತೆ. ಹೌದಾ? ಅದೇ ಆತ್ಮ ಗುಣ ಅಂತ. ಸ್ವಾಮಿ, ಸ್ವಾಮಿ ಅಂದ್ರೇನು ಅಂದ್ರೆ ಕ್ಯಾಪಬಲ್ ಪರ್ಸನ್ ಅಂತ. ಕ್ಯಾಪಬಲ್ ಯಾವುದರಲ್ಲಿ ಕ್ಯಾಪಬಲ್ ಅಂತ ಹೇಳಿದ್ರೆ, ನಿನ್ನದಲ್ಲದ್ದನ್ನ ಎಂದು ಅಂತೂ ನಿನಗೆ ಬಾರದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವವ, ಯುವರ್ ಕ್ಯಾಪಬಲ್ ಸ್ವಾಮಿ ಅಂತ. ಅದರಲ್ಲೇ ಎಲ್ಲ ಬರುತ್ತೆ. ಯಾಕೆ ಇವನಿಗೆ ಮಿಕ್ಕದ್ರ ಅಂಟು ಬರ್ತಾ ಇಲ್ಲ? ಸ್ವತಂತ್ರನಾದ್ದರಿಂದ ಅದರದ್ದು ಅಂತ. ಹೌದಾ? ಯಾಕೆ ಇವನಿಗೆ ಅದೆಲ್ಲ ಇವನ ಸ್ವರೂಪ ಅಲ್ಲ ಅಂದ್ರೆ, ಇವನ ಸ್ವರೂಪ ಆನಂದಮಯ ಸ್ವರೂಪ ಆದ್ದರಿಂದ. ಯಾಕೆ ನಮಗ್ಯಾಕೆ ಇದು ಅಂಟು ಬರ್ತಾ ಇದೆ? ಅಜ್ಞಾನ ಕೂತಿದ್ದರಿಂದ. ಮತ್ ಇವನಿಗೆ ಯಾವುದು ಇಲ್ಲ, ಒಂದೊಂದು ತೆಗಿತಾ ಹೋಗ್ತೀರಾ, ಅವನ ಇಡೀ ಗುಣಗಳ ಪಟ್ಟಿಯೆಲ್ಲ ಇದರಾಗೇ ಬರ್ತಾ ಹೋಗುತ್ತೆ. ಇಡೀ ಗುಣಗಳ ಪಟ್ಟಿ ಎಲ್ಲ ಒಂದೊಂದು ತೆಗಿತಾ ತೆಗಿತಾ ಹೋಗುತ್ತೆ. ಆವಾಗ ಒಂದು ಅರ್ಥ ಆಗುತ್ತೆ, ಒಂದು ಗುಣದೋಡು ಅನಂತ ಗುಣಗಳು ಚಂದ ಅರ್ಥ ಆಗುತ್ತೆ ಅವನು ಪ್ರಾಕ್ಟಿಕಲಿ. ಅದಕ್ಕೆ ನನ್ನ ಒಂದು ಗುಣದಲ್ಲಿ ಎಲ್ಲ ಗುಣಗಳಿವೆ ಅಂತ ಶಬ್ದ ನೋಡೋದು ಕೂಡಬೇಡ, ಸ್ವಲ್ಪ ಎನಿಸಕ್ ಪ್ರಯತ್ನ ಮಾಡಬೇಕು. ಎಲ್ಲಾ ದೇವತೆಗಳು ಕೂಡ ಗೊತ್ತು ಏನು, ಇವನ ಗುಣಗಳನ್ನ ಅಂತ ಕಂಡವರಿಲ್ಲ. ಲಕ್ಷ್ಮೀದೇವಿ ನೋಡಿದ ಕೂಡಲೇ ಅದ ಅರ್ಥ ಆಯ್ತಲ್ಲ. ಲಕ್ಷ್ಮೀದೇವಿ ನೋಡಿದ ಕೂಡಲೇ ಯಾರಿಗ ಅರ್ಥ ಆಗಲ್ಲ, ಈ ಜನರಿಗೆ ಗುಣಗಳೇನು ಸಿಗ್ ಸಾಧ್ಯ ಇಲ್ಲ ಅಂತ ಎಲ್ಲರಿಗ ಅರ್ಥ ಆಯ್ತು. ಆದರೆ ಆತನ ಗುಣಗಳನ್ನು ಹೇಳಿಸದೆ ಯಾರನ್ನು ಬಿಟ್ಟಿದ್ದಾರ, ಎಲ್ಲರೂ ಟ್ರೈ ಮಾಡಿದ್ರಂತೆ. ಅಂದ್ರೆ ಅರ್ಥ ಲಕ್ಷ್ಮೀದೇವಿಗಾಗಿಲ್ಲ ನಮ್ಗೆ ಆಗ್ಬಿಡುತ್ತೇನೋ ಅಂತ ಭ್ರಾಂತಿಯಿಂದ ಅಂತಲ್ಲ, ಆಕೆ ಎಣಿಸಿ ಎಣಿಸಿ ಕೈ ಸೋತು ಬಿದ್ರು ಆನಂದ ಪಟ್ಲಲ್ಲ, ಆನಂದ ನಾವು ಚೂರು ಪಡೋಣ ಅಂತ ಆತನ ಗುಣಗಳನ್ನ ತಮಗೆ ಎಷ್ಟು ತಾಕತ್ತಿದೆ ಅಷ್ಟು ಎಣಿಸಿ ಎಣಿಸಿ ಆನಂದದಿಂದ ಸೋತರಂತೆ. ಅಂದ್ರೆ ಆನಂದದಿಂದ ಸೋಲೋದಂದ್ರೆ ಏನು ಅಂದ್ರೆ, ನಾವು ಊಟ ಮಾಡಿ ಸೋತು ಬಿಡ್ತೀವಲ್ಲ, ಊಟ ಮಾಡಿ ಅಪ್ಪಾ ಸಾಕೋ ಅಂತ ಬಿಡ್ತೀವಲ್ಲ, ಆ ತರ ಒಂದು ಕಡೆ ಆನಂದ ಆಗಿರುತ್ತೆ, ತೃಪ್ತಿ ಇರುತ್ತೆ, ಚೆನ್ನಾಗಿರುತ್ತೆ, ಇನ್ನು ಸಾಕಪ್ಪ ಆಗಲ್ಲ ಅಂತ ಹೇಳ್ತೀವಲ್ಲ, ಆ ತರ ಹಸಿವೆ ಒದ್ದಾಟ ಯಾವ್ದಿರಲ್ಲ ಎಲ್ಲ ಹೋಗಿರುತ್ತೆ. ಹಾಗೆ ಭಗವಂತನ ವಿಶೇಷ ಗುಣಗಳ ಚಿಂತನೆ ಒಂದರಲ್ಲೇ ತಿಳಿದುಕೊಳ್ತಾ ಹೋಗುತ್ತೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ನಿಮಗೆ ದೇವತೆಗಳೆಲ್ಲ ಅನಂತ ಗುಣಗಳು, ಅವರವರು ವಿಶೇಷವಾದ ಗುಣಗಳು ಚಿಂತನೆ ಮಾಡ್ತಾರಲ್ಲ, ನಮಗೆ ಒಂದೇ ಗುಣ ಕೊಟ್ಟಿದ್ದಾರೆ ಆಚಾರ್ಯರು, ನಾಲ್ಕು ಅಂತ ಹೇಳಿದ್ರು, ಅದು ಮನುಷ್ಯತ್ವಗಳಿಗೆ ನಾಲ್ಕು ಅಂತ ಹೇಳಿದ್ರು, ನಮ್ಮ ಸಂಸ್ಕಾರವರಿಗೆ ಅಂತ ಹೇಳಿದರೆ ಒಂದೇ ಕೊಟ್ಟಾರಲ್ಲ ಆತ್ಮ ಅಂತ ಹೇಳಿದ್ರೆ, ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಟೆಕ್ನಿಕ್ ಆಚಾರ ಕೊಟ್ಟಿದ್ದು, ಆ ಒಂದರಲ್ಲೇ ಎಲ್ಲಾ ರೂಪದರ್ಶನ ಆಗ್ತಾ ಹೋಗ್ತಯ್ಯಾ. ಅದಕ್ಕೆ ಅವ್ರಿಗೆ ಒಂದೊಂದರಲ್ಲಿ ಎಲ್ಲ ರೂಪದರ್ಶನ ಆಗುತ್ತೆ, ನಿಮ್ಗೆ ಒಂದರಲ್ಲಿ ಎಲ್ಲ ಆಗುತ್ತೆ, ಒಟ್ಟಾರೆ ನೀವು ಕಾಣಬೇಕಾಗಿದ್ದು ಎಲ್ಲ ಆಗುತ್ತೆ. ಇಷ್ಟು ನಮ್ಮ ಪಕ್ಕದಲ್ಲಿ ಕೂತವರು 20 ಲಡ್ಡು ತಿಂದ್ರಪ್ಪ, ಹೌದು ಅದು ನೋಡಿದ್ರೆ ನಮಗೂ ಆಗುತ್ತೆ 20 ಲಡ್ಡು ಅಂತ, ಆದ್ರೆ 3 ಲಡ್ಡು ತಿಂದುಕೊಂಡು ಸಾಕಾಗಿ ಅಯ್ಯೋ ಅದನ್ನ ಎದ್ದೋಗಿ ತರಿಸ್ತಾ ಇರುತ್ತೆ. ಊಟ ಕೂತಾಗ ಅವರು ತಿಂದಷ್ಟೇ ನಾವು ತಿನ್ಬೇಕು ಅಂತ ಇರೋದು ಸಹಜ ಇರಬಹುದು. ಊಟ ಮುಗಿಯೋ ತರಕ್ಕೆ ಒಂದು ವೇಳೆ ನಾವು 3ಕ್ಕೆ ಟ್ರಿಪ್ ಆಗಿಬಿಟ್ರೆ, ಅವ್ರು 20 ಅಲ್ಲ 25 ಇನ್ನ ತಿಂತಾ ಇದ್ರೆ ನಮಗೆ ಆಸೆ ಬರುತ್ತಾ ಅವಾಗ ಎಷ್ಟು ಬೇಕಾದ್ರೆ ತಿನ್ನಬೇಡ, ನಮಗೆ ಮಾತ್ರ ಬೇಡ ಅಂತ, ಹೌದಾ? ಅದೇ ತರ ಆಗ್ಬಿಡುತ್ತೆ, ಯಾರ್ಯಾರ ಹೊಟ್ಟೆ ಅವರವ್ರಿಗೆ ತುಂಬಿ ಬಿಡುತ್ತೆ. ಇಲ್ಲ ಇಲ್ಲ ಆನಂದ ಒಂದು ಪಡಲ್ಲ, ಅದು ರಾಮಾನುಜರ ಮತ. ಮೋಕ್ಷದಲ್ಲಿ ದೇವರು ಆನಂದ ಪಡ್ತಾರೆ, ನಾವು ಆನಂದ ಪಡ್ತೀವಿ, ಆನಂದದ ಮಟ್ಟ ಒಂದೇ ಅಂತ ಹೇಳ್ತಾರೆ. ಎಲ್ಲ ಬೇರೆ ಎಲ್ಲ ಬೇರೆ, ಒಬ್ಬೊಬ್ಬರು ಕೊಡುವ ಆನಂದದ ರಸಾನುಭವನು ಬೇರೆ. ಅವ್ರು ಬೇರೆ ಇವ್ರು ಬೇರೆ, ತೃಪ್ತಿಯಲ್ಲಿ ತಾರತಮ್ಯ, ರುಚಿಯೂ ಬೇರೆ ಬೇರೆ ಬರುತ್ತೆ ಅವರವರ ನಾರಿಗೆ ತಕ್ಕಂತೆ. ಯಾಕಂತೀರಾ? ಎಲ್ಲರೂ ಹೇಳೋದು ಚೆನ್ನಾಗಿದೆ ಅಂತ, ಎಲ್ಲರೂ ಹೇಳೋದು ಬಾಯಲ್ಲಿ ಹಾಕೊಂಡ್ಮೇಲೆ ಚೆನ್ನಾಗಿದೆ ಅಂತ. ಆದ್ರೆ ಕೆಲವರು ನೋಡಿ ಒಂದೇ ಸಾರು ಬಡಿಸ್ತಾರೆ, ಎಲ್ಲರೂ ಚೆನ್ನಾಗಿದೆ ಅಂತಾರೆ. ಒಬ್ಬರು ಸೈಲೆಂಟ್ ಆಗಿ ಉಪ್ಪು ತೆಗೆದು ಕಳ್ಕೊಂಡ್ರ ಅಂತಾರೆ, ಅವ್ರು ಉಪ್ಪು ಕಮ್ಮಿ ಅವ್ರಿಗೆ, ಆದ್ರೆ ಅವರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನೊಬ್ಬರು ಅದಕ್ಕೆ ನೀರು ಹಾಕೊಂಡು ಕಳ್ಸ್ಕೊಂತಾ ಇರ್ತಾರೆ, ಅವ್ರ ಉಪ್ಪು ಜಾಸ್ತಿ ಆಗಿದೆ, ಕೆಲವರು ತುಪ್ಪ ಎಲ್ಲ. ಅಂದ್ರೆ ಅವರವರ ನಾಲಿಗೆ ರುಚಿ ಬೇರೆ, ಒಂದೇ ಸಾರೆ ಎಲ್ಲರಿಗೂ ಚೆನ್ನಾಗಿದೆ, ರುಚಿ ಅವರವರು ತಕ್ಕಂತೆ ಬೇರೆ 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 ಬರ್ತಾ ಇರುತ್ತೆ. ಇಲ್ಲೂ ಅಷ್ಟೇ, ದೇವರನ್ನ ಆ ಚಿಂತನೆ ಮಾಡುವುದರಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರುಚಿ ಒಂದೊಂದು ರುಚಿ ಕೊಟ್ಟೇ ಕೊಡ್ತಾರೆ, ಆ ಭೇದಗಳಿದ್ದೇ ಇರುತ್ತೆ. ಅಂದರೆ ಇಲ್ಲಿ ಬಂತು, ಅವರಲ್ಲಿ ಆಯಾ ರುಚಿಗೆಲ್ಲಷ್ಟು ಭೇದ ಇದೆ, ಇಷ್ಟು ಭೇದ ಇದೆ ಎಲ್ಲ ಇದೆ. ಆದರೆ ಆಯಾ ರುಚಿಗಳನ್ನು ಕೊಟ್ಟ ದೇವರಲ್ಲಿ ಮಾತ್ರ ಭೇದ ಇದೆ. ಆಯಾ ತೃಪ್ತಿಯ ಮಟ್ಟ ಇದೆ ಅಲ್ಲ ಅವರದ್ದು, ಆಯಾ ತೃಪ್ತಿಯ ಮಟ್ಟದಲ್ಲಿ ಭಗವದ್ ರೂಪಗಳೇನಿವೆ ಅವೆಲ್ಲ ಒಂದೇ, ಅವರ ತೃಪ್ತಿಯ ಮಟ್ಟ ಮಾತ್ರ ಬೇರೆ, ಅವರ ಆನಂದಗಳು ಬೇರೆ, ಅವರ ರೂಪಗಳು ಬೇರೆ, ಅಲ್ಲಿರೋ ದೇವರೆಲ್ಲ ಒಂದೇ ಅಲ್ವಾ? ಆ ರೀತಿಯಲ್ಲಿ ಈ ಚಿಂತನೆ ಅವಾಗವಾಗ 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 ಬಿಡದೆ ಬರಲಿ, ನೆನಪಿಟ್ಟುಕೊಂಡು ಬರಲಿ, ದೀಕ್ಷೆಯಿಂದ ಬರಲಿ. ಹೌದು, ನಾನು ಅದ್ವೈತ ಭಾವಾದ್ವೈತ ದ್ರವ್ಯಾದ್ವೈತ ಕ್ರಿಯಾದ್ವೈತ ಮೂರರ ಚಿಂತನೆ ಮಾಡಲೇಬೇಕು, ಇದೇ ನನಗೆ ಪ್ರಧಾನ ಸಾಧನೆ, ಇದಿಲ್ಲದಿಂದ ಇಲ್ಲ. ಈ ಸಿಕ್ತು ನನಗೆ, ಇಷ್ಟರವರೆಗೆ ಈ ಶಬ್ದಗಳೇ ಬಂದಿದ್ದಿಲ್ಲ, ಸಾಧನೆ ಅಂತ ಗೊತ್ತಿದ್ದಿಲ್ಲ, ಈಗ ಗೊತ್ತಾಯಿತು. ಈ ಹೆಸರು ಗೊತ್ತಾಗಿಲ್ಲ, ನಮ್ಗೆ ಹೆಸರು ಗೊತ್ತಾದ್ಮೇಲೂ ಅಂಥ ದೊಡ್ಡದೇ ಬಳಸಲ್ಲ, ಚಿಕ್ಕದಾಗಿ ಬಳಸ್ತಾ ಹೋಗ್ತೀವಿ. ನಿನ್ನದಲ್ಲದ್ದು ನಿನಗೆ ಅಂಟಿಲ್ಲ, ನಿನ್ನದಲ್ಲದ್ದು ನಿನಗೆ ತೊಂದರೆ ಕೊಡಲ್ಲ, ನಮ್ಗೆ ಕೊಡ್ತಾ ಇದೆ, ನಿನಗೆ ಕೊಡಲ್ಲ ಅಂದ್ರೆ ನಮ್ಗೆ ಬಿಟ್ಟು ಹೋಗುತ್ತೆ. ಅದು ಯಾವ್ದಾದ್ರು ಅಂದ್ರೆ ನಿತ್ಯ ಚಿಂತನೆ ಮಾಡ್ತಾ ಮಾಡ್ತಾ ಬಂದ್ರೆ ಒಂದೊಂದು ಬಿಟ್ಟು ಹೋಗೋದು ಕಾಣಿಸ್ತಾ ಬರ್ತಾ ಇರುತ್ತೆ, ಅದರ ಮೇಲೆ ಅಂಟು ನಮ್ಮ ಮನಸ್ಸಿನಲ್ಲೇ ಕೆಳಗೋಗೋದು ಕಾಣಿಸ್ತಾ ಬರ್ತಾ ಇರುತ್ತೆ. ಉದಾಹರಣೆ ಆಗುತ್ತೆ, ಅವ್ರು ನೋಡ್ಬೇಕು, ಇವ್ರು ನೋಡ್ಬೇಕು, ಇವ್ರು ಹೊಗಡ್ಬೇಕು, ಇದ್ ಮಾಡ್ಬೇಕು, ಇವ್ರು ಚೆನ್ನಾಗಿರ್ಬೇಕು, ಅವ್ರನ್ನ ಇದ್ ಮಾಡ್ಬೇಕು, ಮೆಚ್ಕೋಬೇಕು, ಇದೆಲ್ಲ ಒಳಗೆ ಕೂತ ಅದನ್ನ ಭರತನಾಟ್ಯ ಆಡ್ತಾ ಇರುತ್ತೆ. ಈ ಚಿಂತನೆ ಟ್ಯಾಬ್ಲೆಟ್ ತಗೊಳ್ತಾ ಹೋದ್ರೆ ಅವರಿಗೆ ಕೈಕಾಲು ಸೂರಿ ಬಂದ್ಬಿಟ್ಟು ಒಳಗೆ ದೈತ್ಯರಿಗೆಲ್ಲ ಸೈಲೆಂಟ್ ಕುತ್ಕೊಂಡ್ಬಿಡ್ತಾರೆ, ಯಾವ್ದು ಇರಲ್ಲ. ಮತ್ತು ಹರಿಸಾರವೋ ಏನೋ ಪ್ರವಚನವೋ ನೀವು ಹೇಳೋದು ಕೇಳೋದು ಮಾಡೋ ಕಾಲಕ್ಕೆ ಬರುತ್ತೆ ಆಲೋಚನೆ. ಒಂದ್ಸಲ ಹೇಳಿಕ್ ನೋಡ್ತಾರೆ ಒಳಗಿಂತ ರೈತರು ಕೈಕಾಲು ಹಿಡ್ಕೊಂಡು ಹೋಗಿದ್ರು, ಒಂದ್ಸಲ ಹೇಳಿಕ್ ನೋಡ್ತಾರೆ ಕೂಡ್ತಾರಲ್ಲ ಆ ತರ, ಹಾಗೆ ಸ್ವಲ್ಪ ಹೇಳಿಕ್ ನೋಡ್ತಾರೆ. ಅವ್ರು ನೋಡ್ತಾರಾ, ಇವ್ರು ನೋಡ್ತಾರಾ, ನನ್ ನೋಡಿ ಮೆಚ್ಕೊಳ್ತಾರಾ ಅಂತ ನೋಡ್ಲಿಕ್ಕೆ ಹೋಗಿತ್ತು. ಯಾರು ನೋಡಿದ್ರೆ ಬಿಟ್ರೆ ನಮ್ ಸ್ವಾಮಿ ನೋಡಿದ್ರೆ ಸಾಕು, ಒಂದು ಸಟ್ ಅಂತ ಕೂತ್ಬಿಡ್ತಾರೆ. ಆ ತರ ಮನಸ್ಸಿಗೆ ಆಗ್ತಾ ಬರುತ್ತೆ. ಅವಾಗ ಬರುವ ಆನಂದ ಇನ್ ಯಾವಾಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬರಬೇಕಾ ನಿಮಗೆ? ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ಇನ್ಯಾವ ರೀತಿ ಚಿಂತನೆ ಮಾಡಬೇಕು ಅಂದ್ರೆ ಅದು ಹೇಳ್ತಾ ಇದ್ದಾರೆ. ಒಂದು ಕಡೆ ಭಾವಸೂಚನಕಾರರು ವಿಷ್ಣು ರಹಸ್ಯದಲ್ಲಿ ಹಯಗ್ರೀವ ದೇವರು ಬ್ರಹ್ಮದೇವರ ಕುರಿತು ಹೇಳಿದ್ರು, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸರ್ವ ವಸ್ತುತು ವಸ್ತುಷು ಯಾ ಶಕ್ತಿ, ಎಲ್ಲಾ ವಸ್ತುಗಳಲ್ಲಿ ಯಾವ ಒಂದೇ ಶಕ್ತಿ ಎಲ್ಲಾ ಕಡೆ ನಿಂತು ಕೆಲಸ ಮಾಡಿಸ್ತಾ ಇದೆಯಲ್ಲ, ಅವೆಲ್ಲವೂ ಕೂಡ ಆ ಶಕ್ತಿ ಒಬ್ಬನೇ. ನೋಡಿ, ಅದು ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತ ಇಷ್ಟು ಶಬ್ದ ಆಯ್ತಲ್ಲ, ಆ ಒಂದು ಮಾತ್ರ ಹೇಳ್ತಾರೆ. ಸರ್ವ ವಸ್ತುಷು ಯಾ ಶಕ್ತಿ, ಅದು ಯಾವ್ದಿದೆ? ದೇವರಲ್ಲಿ, ಅವರಲ್ಲಿ ನಿಂತು ಹಾಗೆ ಹಾಡಿಸೋದು ಇದೆ, ಇವರಲ್ಲಿ ನಿಂತು ಪ್ರವಚನ ಮಾಡಿಸೋದು ಈ ಶಕ್ತಿಯೇ, ಇವರಲ್ಲಿ ನಿಂತು ಏನು ಮಾಡದೆ ಸುಮ್ಮನೆ ಕೊಡಿಸಿದ್ದು ಈ ಶಕ್ತಿಯೇ, ಇಷ್ಟೆಲ್ಲ ಮಾಡಿದ ಮೇಲೆ ಅವರ ಮೇಲೆ ಕಲ್ಲು ಹಾಕ್ಸೋದು ಈ ಶಕ್ತಿಯೇ, ಅವರವರ ಕರ್ಮಾನುಸಾರ ಎಲ್ಲ ಇವನೇ ಮಾಡಿಸ್ತಾ ಇರೋದು. ಒಂದು ಎಚ್ಚರ ಬಂತ, ಅವನ್ ನೋಡಿದ ಕೂಡಲೇ ಆನಂದ ಆಗ್ತಾ ಇರುತ್ತೆ. ಒಂದೊಂದ್ಸಲ ಆಶ್ಚರ್ಯವೂ ಆಗ್ತಾ ಇರೋದು, ಬೈತಾ ಇರ್ತಾರೆ ಇದ್ರಿಗೆ ನಮ್ಮನ್ನ, ಅವ್ರು ನೋಡಿದ್ರೆ ಆನಂದ ಆಗ್ತಾ, ಅಯ್ಯೋ ಸ್ವಾಮಿ ಎಲ್ಲ ಬರ್ತಾ ಇದ್ರು, ಸ್ವಾಮಿ ಏನ್ ಬೇಕಾದ್ರೂ ಮಾಡ್ಸೋ ನೋಡೋಣ. ಆ ಚಿಂತನೆ ಬಂದ್ರೆ ಯಾರ ಮೇಲೂ ಸುಟ್ಟು ಬರಲ್ಲ. ಆದ್ರೆ ಪಾಪ ಇದು ಪ್ರಾಣಿ ಅಸ್ವತಂತ್ರ, ಇವನು ಕರ್ಮಾನುಸಾರ ನಾನು ಭರಿಸ್ತಾ ಇದ್ದಾನೆ ಹರೇ ಸ್ವಾಮಿ ಅಂತ ಹೇಳಿ ಆ ಚಿಂತನೆ ಬಂದಾಗ ಅಲ್ಲಿ ಸುಟ್ಟು ಬರುತ್ತಾ? ಇದು ಸಂಸಾರದಲ್ಲಿ ಅಪ್ಲೈ ಮಾಡಿದ್ರೆ ಮನೇಲಿ ಜಗಳವೇ ಇರಲ್ಲ, ಯಾವುದೂ ಇರಲ್ಲ, ಎಲ್ಲ ಪ್ರಶಾಂತ ಅರ್ಥ ಅರ್ಥ ಇರುತ್ತೆ. ಅದಕ್ಕೆ ದಾಸರಂತ ಒಂದು ಮಾತನ್ನದೇ ಅನುಭವಕ್ಕೆ ತಂದುಕೊ, ಸಕಲ ಸಾಧನಗಳೊಳಗಿದೆ ಮುಖ್ಯ, ಯಾವುದು ಹೇಳಿದ್ದನ್ನ ಇಮ್ಮಿಡಿಯೇಟ್ ಅಪ್ಲೈ ಮಾಡೋದೇನದಲ್ಲ ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬಂದಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಸೇರಿ.